ओम हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरुसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಕುರರ ಪಕ್ಷಿಯಿಂದ ನೀವು ಕಲ್ತದ್ದೇನು? ಆ ಕುರರ ಪಕ್ಷಿಯಿಂದ ಕಲಿತದ್ದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಪರಿಗ್ರಹ ಬೇಡ. ಪರಿಗ್ರಹ ಅಂದರೆ ಯಾವುದರ ಮೇಲೆ ನಾವು ಆಸೆಯಿಂದ ಪರಿಗ್ರಹ ಮಾಡ್ತೇವೋ ಅದೆಲ್ಲವೂ ನಾಶಕ್ಕೆ ಯೋಗ್ಯವಾದ ವಸ್ತುಗಳು. ನಾಶವೇ ಅದರ ಕೊನೆಯ ಮಜಲಿ. ಅಂಥ ಕಾಲಕ್ಕೆ ಅವುಗಳನ್ನು ಸದಾ ಶಾಶ್ವತವಾಗಿ ನಮ್ಮ ಜೊತೆಗಿರುತ್ತೆ ಅಂತ ಆಸೆ ಪಡುವುದು, ಆ ಆಸೆಯಿಂದ ಕೂಡಿಕೊಂಡು ಸಂಗ್ರಹ, ಅದೇ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ತಸ್ಮಾತ್ ಯೋ ವಿದ್ವಾನ್ ಸಹ ಅಕಿಂಚನೋ ಭವೇತ್ ತಕ್ತ ಪರಿಗ್ರಹೋ ಭವೇತ್ ಸಸುಖಮಾಪ್ನೋತಿ. ಇಲ್ಲಿ ಹೇಳ್ತಾರೆ, ಯಾರಾದರೆ ಬುದ್ಧಿವಂತನಾಗಿರ್ತಾನೋ ಅವನು ಅಕಿಂಚನನಾಗಬೇಕು, ಸಂಗ್ರಹವನ್ನು ಮಾಡಬಾರದು. ಈ ಪ್ರಶ್ನೆಗಳಿಗೆ ಮುಂದೆ ನಿನ್ನೆ ಉತ್ತರ ಕೊಡ್ತಾ ಬಂದಿದೆ. ಸಂಗ್ರಹ ಮಾಡಬಾರದು ಅಂದರೆ ಅವಧೂತ ಚರ್ಯ ಮಾಡತಕ್ಕಂಥ ಅವರಿಗೆ ಸರಿ ಹೋಯಿತು. ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡಿರ್ತಕ್ಕಂಥವರಿಗೆ, ಮಠ ಮಾನ್ಯ ಎಲ್ಲ ಇದ್ದವರಿಗೆ, ಅವರಿವರಿಗೆಲ್ಲ ಈ ಸಂಗ್ರಹ ಇಲ್ಲದೆ ಹೇಗೆ ನಡೆಯುತ್ತೆ? ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಅಂದರೆ ಯಾರು ಕೊಡ್ತಾರೆ? ಸಂಗ್ರಹ ಬೇಕೇ ಬೇಕಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಗ್ರಹ ಯಾರ್ಯಾರಿಗೆ ತಕ್ಕಂಥದ್ದು ನೀವು ಸಂಗ್ರಹ. ಇಲ್ಲಿ ಸಂಗ್ರಹ ಶಬ್ದದಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ಪರಿಗ್ರಹ ಎಂಬ ಶಬ್ದದಿಂದ ಏನು ಹೇಳ್ತಾ ಇದ್ದಾರೆ? ಆ ಸಂಗ್ರಹ ಮಾಡಿದ ಮೇಲೆ ಅದರ ಮೇಲೆ ಒಂದು ಮೋಹ ಇಟ್ಟುಕೊಳ್ಳದೆ ಸಂಗ್ರಹ ಮಾಡಿ, ಭಗವಂತನ ಪೂಜಾರ್ಥ ಭಗವದ್ಭಕ್ತರ ಪೂಜಾರ್ಥವಾಗಿ ಇದನ್ನು ನಾನು ಸಂಗ್ರಹ ಮಾಡ್ತಾ ಇದ್ದೇನೆ. ಇದು ಅವನ ಸಂಕಲ್ಪಾನುಸಾರ ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಇರುತ್ತೆ. ಅವನ ಸಂಕಲ್ಪಾನುಸಾರ ಯಾವಾಗ ಹೋಗಬೇಕೋ ಅದು ಹೋಗುತ್ತೆ. ನಾನು ಇಷ್ಟೇ ಕಾಲ ಇರಬೇಕು, ಹೀಗೆ ಇರಬೇಕು ಅಂತ ಇದರ ಮೇಲೆ ನಾನು ವ್ಯಾಮೋಹವನ್ನು ಇಟ್ಟುಕೊಳ್ಳಲ್ಲ. ಅಂದರೆ ಇಲ್ಲಿ ಪರಿಗ್ರಹ ಶಬ್ದದಿಂದ ಏನು? ವ್ಯಾಮೋಹ ತ್ಯಾಗ. ವ್ಯಾಮೋಹ ತ್ಯಾಗ. ಹಾಗೆ ಸ್ವಲ್ಪ ಕಠಿಣ. ಯಾವುದು? ಪದಾರ್ಥಗಳ ಮೇಲೆ ಬಂದರೆ ಬಂದೀತು, ವ್ಯಕ್ತಿಗಳ ಮೇಲೆ ಬರಲ್ಲ. ಭಗವಂತ ಕೊಟ್ಟ ಪ್ರತಿಮೆಗಳಿವರೆಲ್ಲ ನನ್ನ ಸಾಧನೆಗೆ ಉಪಯೋಗವಾಗಲಿಕ್ಕಾಗಿ, ಉಪಕಾರ ಮಾಡಲಿಕ್ಕಾಗಿ ಬಂದವರೇ ಇವರೆಲ್ಲ. ಅವರವರ ಸಾಧನೆ ಮಾಡಿಕೊಳ್ಳಿಕ್ಕೆ ಬಂದವರೇ ಇವರೆಲ್ಲ. ಅವರಾಗಲಿ ನಾನಾಗಲಿ ಅವರವರ ಕರ್ಮಾನುಸಾರವಾಗಿ ಇಲ್ಲಿ ಇರೋದು ಅನ್ನೋದು ನಡೆಯುತ್ತೆ. ಎಷ್ಟು ಕಾಲ ಭೂಮಿಯ ಮೇಲೆ ಇರಬೇಕು ಅಂತ ಕರ್ಮದ ಸಂಪರ್ಕ ಇರುತ್ತೆ, ದೇವರಷ್ಟು ಕಾಲ ಇಟ್ಟಿರ್ತಾನೆ. ಮುಗಿದ ಕೂಡಲೇ ಎಲ್ಲರೂ ಹೊರಡಬೇಕಾಗಿದ್ದೆ. ಇದು ನಿತ್ಯ ಚಿಂತನೆ ಮಾಡಬೇಕಾದ್ದು. ಹಾ ಹೌದು, ಕರ್ಮ ಮುಗಿದ ಕೂಡಲೇ ಹೊರಡಬೇಕಾಗಿದ್ದೆ. ಆ ಎಲ್ಲರೂ ಭೂಮಿಯ ಮೇಲಿರುವ ಕರ್ಮ ಇದ್ದರೂ ಇನ್ನೊಂದು ಕರ್ಮದ ಭಾಗ ಇದೆ, ನನಗೂ ಅವರಿಗೂ ಮಧ್ಯ ಸಂಪರ್ಕ ಏನಿದೆ ಅದಕ್ಕೂ ಒಂದು ಕರ್ಮ ಇರುತ್ತೆ. ಆ ಕರ್ಮ ಇದ್ದಷ್ಟು ಪರ್ಯಂತ ಇಬ್ಬರಿಗೆ ಸಂಪರ್ಕ ಇರುತ್ತೆ, ದೇವರು ಕೊಡ್ತಾ ಇರ್ತಾನೆ, ಪ್ರೀತಿ ಬಾಂಧವ್ಯ ಎಲ್ಲ ಕೊಡ್ತಿರ್ತಾನೆ. ಕರ್ಮ ಮುಗಿದ ಕೂಡಲೇ ಇಬ್ಬರನ್ನು ದೂರ ಮಾಡ್ತಾನೆ. ಹೇಗೆ? ಶಾರೀರಿಕವಾಗಿ ದೂರ ಮಾಡಬಹುದು, ಮಾನಸಿಕವಾಗಿ ದೂರ ಮಾಡಬಹುದು, ಹೇಗೆ ಬೇಕಾದರೂ ದೂರ ಮಾಡಬಹುದು. ಇದು ಏನೇ ನಡೆದರೂ ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ. ಸ್ವಾಮಿ, ನೀನು ಇಟ್ಟಂತೆ ಇರ್ತೇನೆ. ಎಷ್ಟೆಷ್ಟು ಜನ ನನಗೆ ಸಂಪರ್ಕ ಬರ್ತಾರೋ, ಎಷ್ಟೆಷ್ಟು ಜನ ನನ್ನ ಮೇಲೆ ಪ್ರೀತಿ ತೋರುತ್ತಾರೋ, ಅದೆಲ್ಲ ನಿನ್ನ ಪೂಜೆ ಆಗಲಿ ಹರಿ. ಎಷ್ಟೆಷ್ಟು ಜನ ಸಂಪರ್ಕ ಬಂದವರಲ್ಲಿ ಬಿಟ್ಟು ಹೋಗ್ತಾರೋ, ವಿಮುಖರಾಗ್ತಾರೋ, ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಪ್ರೀತಿ ಮಾಡ್ತಿದ್ದವರು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ದ್ವೇಷ ಮಾಡ್ತಿದ್ದವರು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಇವೆಲ್ಲವೂ ನನ್ನ ಒಳಗಿರತಕ್ಕ ನಿನ್ನ ಪೂಜೆಯಾಗಲಿ ಹರಿಯೇ. ಇವರೆಲ್ಲರೂ ಅಸ್ವತಂತ್ರರು, ನಿನ್ನ ಅಧೀನ ಆಗಿದ್ದವರು. ನೀನು ಅವರಲ್ಲಿ ನಿಂತು ಪ್ರೇರಣೆ ಮಾಡಿದರೆ ಪ್ರೀತಿ ಮಾಡುತ್ತಾರೆ. ನೀನೇ ಅವರಲ್ಲಿ ನಿಂತು ಪ್ರೇರಣೆ ಮಾಡಿದರೇನೆ ಶತ್ರುತ್ವ ಆದರೂ ಮಾಡುತ್ತಾರೆ. ತಾವಾಗಿ ಪ್ರೀತಿಯಾಗಲಿ ತಾವಾಗಿ ದ್ವೇಷ ಆಗಲಿ ಮಾಡಲಿಕ್ಕೆ ಅಸಮರ್ಥರು ಇವರೆಲ್ಲ. ಆದ್ದರಿಂದ ಆಯಾ ಗೊಂಬೆಗಳಂತೆ ಇರುವ ಇವರಲ್ಲಿ ನೀನು ನಿಂತು ಅವರ ಕರ್ಮ ನನ್ನ ಕರ್ಮ ಇಬ್ಬರ ಕರ್ಮದ ಸಂಪರ್ಕಕ್ಕೆ ತಕ್ಕಂತೆ ನನ್ನನ್ನು ಅವರನ್ನು ಆಟ ಆಡಿಸ್ತಾ ಇದ್ದೀಯಲ್ಲ ಹರಿಯೇ, ಆಡಿಸು. ಆದರೆ ಎಚ್ಚರ ಕೊಡು ಹರಿಯೇ, ಏನು ನೀನು ಆಡಿಸುವ ಈ ಗೊಂಬೆಗಳಲ್ಲಿ ಕರ್ಮಕ್ಕೆ ತಕ್ಕಂತೆ ಇವರು ಹೊರಟೋಗ್ತಾರೆ, ಇವರ ಪ್ರೀತಿಯೂ ಹೊರಟೋಗುತ್ತೆ ಇಲ್ಲ ಹುಟ್ಟಿ ಬರುತ್ತೆ ಎಂಬುದು ನನ್ನ ತಲೆಯಲ್ಲಿ ಸದಾ ನೆನಪಿರಲಿ. ಯಾರ್ಯಾರ ನೀ ಕರ್ಕೊಂಡು ಬರ್ತಾ ಇದ್ದೀಯೋ ಅವರೆಲ್ಲರೂ ನನ್ನನ್ನು ಸದಾ ಕಾಲ ಪ್ರೀತಿ ಮಾಡಬೇಕೆಂಬ ಭ್ರಾಂತಿ ಬಿಡಿಸೋ ಹರಿಯೇ, ಭ್ರಾಂತಿ ಬಿಡಿಸಪ್ಪ. ಇದೇ ನನ್ನ ದುಃಖಕ್ಕೆ ಕಾರಣ. ಇದು ಪರಿಗ್ರಹ, ವ್ಯಕ್ತಿಗಳ ಪರಿಗ್ರಹ. ಇದು ಪದಾರ್ಥಗಳ ಪರಿಗ್ರಹ. ಅದು ಈಗ ವ್ಯಕ್ತಿಗಳ ಪರಿಗ್ರಹ ಬಿಡಬೇಕು ಅಂದರೆ ವ್ಯಕ್ತಿಗಳನ್ನೇ ಬಿಡೋದಲ್ಲ, ವ್ಯಕ್ತಿಗಳು ನಮ್ಮ ಮೇಲೆ ಮಾಡತಕ್ಕಂಥ ಪ್ರೀತಿಯ ಮೇಲೆ ವ್ಯಾಮೋಹ ಬಿಡಬೇಕು. ಈ ಪ್ರೀತಿ ಆಲ್ವೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಭ್ರಾಂತಿ ಬಿಡಿಸು ಹರಿ. ಅವರು ಪ್ರೀತಿ ಮಾಡಿದರೂ ನನ್ನೊಳಗಿರುವ ನಿನ್ನ ಮೇಲೆ ಅಂತ ನಿನಗೆ ಪೂಜೆ ಆಗಲಿ, ದ್ವೇಷ ಮಾಡಿದರೂ ಆ ಗೊಂಬೆ ಮೂಲಕ ಸ್ವಾಮಿ ನಿನಗರ್ಪಿತ ಅಂತ ಹೊರಟು ಹೋಗುವ ಸೌಭಾಗ್ಯ. ಇದರಿಂದ ವಿಚಲಿತನಾಗದೆ ಈ ಜೀವನದಲ್ಲಿ ಎಷ್ಟೋ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಪದಾರ್ಥ ಬರುತ್ತೆ, ಎಷ್ಟೋ ಪದಾರ್ಥ ಹೋಗ್ತಾ ಇರುತ್ತೆ, ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಆಯಾ ಕರ್ಮದ ತಕ್ಕಂತೆ ಪದಾರ್ಥ ವ್ಯಕ್ತಿಗಳ ಸಂಪರ್ಕ ನನಗೆ ನೀನು ಕೊಡ್ತಾ ಇದ್ದೀಯ, ಆಯಾ ಕರ್ಮಕ್ಕೆ ತಕ್ಕಂತೆ ಪದಾರ್ಥ ವ್ಯಕ್ತಿಗಳ ದೂರ ನೀನೇ ಮಾಡುತ್ತಾ ಇದ್ದೀಯ, ಹತ್ತಿರ ಮಾಡಿದ್ದು ನನ್ನ ಒಳ್ಳೆಯದಕ್ಕೆ, ದೂರ ಮಾಡಿದ್ದು ನನ್ನ ಒಳ್ಳೆಯದಕ್ಕೆ, ನೀನೊಬ್ಬ ನನ್ನ ಹಿತೈಷಿ. ಇದು ನನಗೆ ಸದಾ ನೆನಪಿರಲಿ ಹರಿಯೇ. ನಿನ್ನ ಭಕ್ತರಾದ ದೇವತೆಗಳು ಗುರುಗಳು ನಿನ್ನನುಗ್ರಹದಿಂದ ಸದಾ ನನ್ನವರಾಗಿದ್ದಾರೆ, ಅದನ್ನು ದಯಪಾಲಿಸು. ನನ್ನವರು ಯಾರೂ, ಸದಾ ನನ್ನ ಪ್ರೀತಿ ಮಾಡತಕ್ಕಂಥವರು ಯಾರೂ ಅನ್ನೋದು ದಯಪಾಲಿಸು. ಹಾಗೆ ಈ ಸುತ್ತು ಇರತಕ್ಕಂಥ ವ್ಯಕ್ತಿಗಳು, ಈ ಸುತ್ತು ಇರತಕ್ಕ ಯಾರ್ಯಾವ ವ್ಯಕ್ತಿಗಳ ಸಂಪರ್ಕ ಕೊಡ್ತಾ ಇದ್ದೀಯೋ ಅವರೆಲ್ಲ ಅವರವರ ಕರ್ಮಕ್ಕೆ ಬದ್ಧರಾದವರು, ಅಸ್ವತಂತ್ರರು, ಒಳ್ಳೆಯವರೇ. ಆದರೆ ಆ ಕರ್ಮಕ್ಕೆ ತಕ್ಕಂತೆ ಪ್ರವೃತ್ತಿ ನೀನೇ ಮಾಡಿಸ್ತಾ ಇರ್ತೀಯ. ಆದ್ದರಿಂದ ಅವರು ಅವರಲ್ಲಿ ನಿಂತು ಅವರ ಮೂಲಕ ನನ್ನ ಮೇಲೆ ನೀನು ಪ್ರೀತಿ ತೋರಿಸಿದಾಗ ನಾನು ಹೇಗೆ ಅವರನ್ನು ನೋಡಿಕೋಬೇಕೋ, ಅವರಲ್ಲಿ ನಿಂತು ದ್ವೇಷವನ್ನು ಮಾಡಿಸಿದಾಗಲೂ ಆ ಪ್ರತಿಮೆ ನಿನ್ನದೇ ಪ್ರತಿಮೆ ಅಂತ ನಾನು ಚಿಂತನೆ ಮಾಡುವ ಸೌಭಾಗ್ಯ ಕೊಡು. ಆ ವ್ಯಕ್ತಿಗಳ ಮೇಲೆ ನನಗೆ ದ್ವೇಷ ಬರುವುದು ಬೇಡ. ಪ್ರೀತಿ ಮಾಡಿದರೂ ಒಳಗಿರುವ ನೀನೇ ಅವರಿಗೆ ಪ್ರೇರಣೆ ಮಾಡಿ ಪ್ರೀತಿ ಮಾಡಿಸ್ತಿ, ಆದ್ದರಿಂದ ನಿನ್ನಲ್ಲಿ ಪ್ರೀತಿ ಬೆಳೆಯಲಿ. ಯಾರ ಸಜ್ಜನರ ಮೇಲೂ ದ್ವೇಷ ಬೆಳೆಯದಂತೆ ಮಾಡು ಹರಿಯೇ. ಅದಕ್ಕೆ ಹರಿಕ ಇದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದ್ದು. ಇದು ಪರಿಗ್ರಹ ಬಿಡೋದರ ಅರ್ಥ. ಪರಿಗ್ರಹ ಬಿಡೋದು ಅಂದರೆ ಹೀಗರ್ಥ. ಯಾವ ಕ್ಷಣದಲ್ಲಿ ಯಾರು ಬೇಕಾದರೂ ದೂರ ಆಗ್ಬೋದು. ಅಲ್ಲಿ ನೆಪ ಒಂದಿರುತ್ತೆ, ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು, ಅವ್ರು ದೂರ ಆದರು. ಮಾಡಿಸಿದವನು ಯಾಕೆ ಹಂಗೆ ಮಾಡಿಸಿದ, ದೂರ ಮಾಡಿಸ್ಬೇಕು ಅಂತ ಮಾಡಿಸಿದ. ಆಗಲಿ, ಇವರಿಂದ ನನಗೇ ಇಲ್ಲ, ಅವನಿಂದನೇ ಆಗೋದು. ಅವ ಮುಖ್ಯ ಸದಾ ಇದ್ರೆ ಸಾಕು, ಅವನಿರ್ತಾನೆ. ಅವನವರು ಜ್ಞಾನಿಗಳು, ಸದಾ ನನ್ನ ಹತ್ರ ಇದ್ದರೆ ಸಾಕು. ಅದಕ್ಕೆ ದೇವರು ಕೊಟ್ಟಿದ್ದಾನೆ, ಅವರು ನನ್ನ ಎಂದು ದೂರ ಮಾಡಲ್ಲ. ಇನ್ನು ಮಿಕ್ಕ ಕರ್ಮಕ್ಕೆ ಬದ್ಧರಾದಂಥ ಇವರು ಹತ್ತಿರ ಹೋಗುವುದು ಅಷ್ಟೇ, ನನ್ನ ಹತ್ತಿರ ಬರುವುದು ಅಷ್ಟೇ ಸತ್ಯ, ದೂರ ಹೋಗ್ತಾ ಇರೋದು ಅಷ್ಟೇ ಸತ್ಯ. ಎರಡನ್ನೂ ನಾನು ಒಪ್ಪಬೇಕು. ಎರಡು ಮಾಡಿದಾಗಲೂ ಅವರಲ್ಲಿ ಭಗವಂತನನ್ನು ನೋಡುತ್ತಾ ಇವರು ಭಗವಂತನ ಪ್ರತಿಮೆಗಳು ಅಂತ ಅಲ್ಲಿ ದೇವರನ್ನು ಅರ್ಚನೆ ಮಾಡುವ ಸೌಭಾಗ್ಯ ನಮಗೆ ಬೇಕು. ಇದು ಬಂದರೆ ಸಾಧನೆ ನಮಗಿಂದ ಆಗ್ತಾ ಇದೆ ಅಂತ ಅರ್ಥ. ಸಾಧನೆ ನಮ್ಮಿಂದ ಆಗ್ತಾ ಇದೆ, ಇಲ್ಲ ಬಂದಿಲ್ಲವಾ, ಇನ್ನ ಸರಿಯಾಗಿಲ್ಲ. ಎದ್ದು ಬಿದ್ದು ಎದ್ದು ಬಿದ್ದು ಚಿಕ್ಕ ಮಕ್ಕಳು ಏಳಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎದ್ದಂತೆ ಮಾಡ್ತಾರೆ, ಥಟ್ಟನೆ ಕೂಡುತ್ತಾರೆ. ಹಾಗೆ ನಮ್ಮ ಸಾಧನೆ ಆಗ್ತಾ ಇದೆ ಅಂತ ಅರ್ಥ. ಇದೆಲ್ಲ ಬಂತ, ಓಡ್ತಾ ಇದೆ ಸಾಧನ ಅಂತ ಅರ್ಥ. ಈ ಸಾಧನ ಒಳಮುಖವಾಗಿ ಒಬ್ಬೊಬ್ಬರು ತಮ್ಮ ಒಳಗೆ ತಾವು ನೋಡಿಕೋಬೇಕಾಗಿ, ಹೊರಗೆ ಮಾಡುವ ಏನಿದೆ ಅದು ಅಳತೆ ಅಲ್ಲ. ಒಳಗಿನ ಮನಸ್ಸಿನ ಪರಿಪಾಕ ಏನಿದೆ ಅದು ಅಳತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಅದು ದೇವರ ಕೈಯಲ್ಲಿದೆ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಅವಾಗ ದೇವ ಅಂತಾನಲ್ಲಿ, ಇಷ್ಟು ನೋಡಿದ್ದೀಯಲ್ಲ, ಎಲ್ಲವೂ ಕರ್ಮದ ಕಡೆ ಹೋಗುತ್ತೆ, ನಾನು ಕರ್ಮಕ್ಕೆ ತಕ್ಕಂತನೇ ಮಾಡಿಸುವವ, ಮತ್ತೆ ನನ್ನನ್ನು ಪ್ರಾರ್ಥನೆ ಮಾಡಿದ್ರೆ ನಿನಗೇನು ಲಾಭ, ಕರ್ಮ ಹೇಗಿದ್ರೆ ಹಾಗೆ ಮಾಡಿಸ್ತೇನೆ ನಾನಷ್ಟೇ. ಅವಾಗ ಹೇಳ್ತಾರೆ, ಗೂಢಕರುಣಿ ವಿಜಯ ವಿಠಲ ಅಂತ ಹೇಳ್ತಾರೆ. ಏನೀ ಗೂಢಕರುಣಿ ಶಬ್ದ ಅಂದರೆ, ಮೇಲ್ನೋಟಕ್ಕೆ ಆತನ ಶಪಥ, ನಿನ್ನ ಕರ್ಮಾನುಸಾರವೇ ನಾ ಮಾಡಿಸ್ತೇನೆ ಅಂತ. ಆದರೆ ಆ ಕರ್ಮದಲ್ಲೇ ಎಷ್ಟೋ ಟೆಕ್ನಿಕ್ ಬಳಸಿ ಹೀಗಾಗಬೇಕಾಗಿದ್ದು ಹಾಗೆ ಪಲ್ಟಿ ಹೊಡೆಸ್ತಕ್ಕಂಥ ಕರುಣೆ ದೇವರಿಗಿದೆ. ಕೇವಲ ನಮ್ಮ ಕರ್ಮಕ್ಕೆ ತಕ್ಕಂತೇನೆ ಎಲ್ಲ ಕರ್ಮ ಉಣಿಸ್ಬೇಕು, ಉಣಿಸಿಯೇ ಕರ್ಕೊಂಡು ಹೋಗ್ಬೇಕು ಅಂತ ದೇವರು ಸಂಕಲ್ಪ ಮಾಡಿದರೆ ನಮ್ಮನ್ನು ಈ ಸಂಸಾರದಲ್ಲಿ ಮೇಲೆ ಕರ್ಕೊಂಡು ಬರೋರು ಯಾರಿಲ್ಲ, ಅಷ್ಟು ಕರ್ಮ ಕೂತಿದೆ. ಅವ ಆ ಕರ್ಮದಲ್ಲೇ ಏನೋ ಟೆಕ್ನಿಕ್ ಮಾಡಿ 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 ಮೇಲೆ ಕರ್ಕೊಂಡು ಬರ್ತಾ ಇದ್ದಾನೆ, ಅದವನ ಕಾರುಣ್ಯ. ಇಲ್ಲದಿದ್ರೆ ನಮ್ಮ ಕರ್ಮಾನುಸಾರ ಕೊಡ್ತಾನೆ ರೀ ದೇವರು, ಇನ್ನೇನಿದೆ ಅವನ ಹತ್ರ, ಇದಿದೆ ಕರುಣೆ. ಆ ಕರುಣೆಯಿಂದ ಏನು ಕರ್ಮ ಏನು ಮಾಡಿಸ್ತಾನೆ ಅದರಿಂದಲೇ ವಿಚಿತ್ರವಾಗಿರತಕ್ಕಂಥ ಲಾಭ ಆಗುವಂತೆ ಮಾಡುತ್ತಾನೆ. ಏನೋ ಕರ್ಮ ಮಾಡಬೇಕಾಗಿರುತ್ತೆ, ಏನೋ ಮಾಡಿಸ್ತಾನೆ, ಏನೋ ಲಾಭ ಆಗುತ್ತೆ, ಹೌದಲ್ಲವೇ? ಮನೆಯಿಂದ ಹೊರಟಿರ್ತಾರೆ, ಮನೆಯಿಂದ ಹೊರಟಿರ್ತಾರೆ, ಎಲ್ಲಿಗೋ ಹೋಗಬೇಕು, ಕರ್ಮ ಹೋಗಬೇಕು ಅಂತ ಕರ್ಮ, ಎಲ್ಲಿಗೋ ಹೋಗಬೇಕು, ತೊಂದರೆ ಇದೆ, ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಯಾರೋ ಫ್ರೆಂಡ್ ಬಂದ, ಏ ಸ್ವಲ್ಪ ಹಂಗೆ ಹೋಗ್ಬರೋಣ ಬಾರೋ, ಅಲ್ಲ ಹೀಗೆ ಹೋಗ್ಬೇಕಪ್ಪ ನಾನು, ಏ ಸ್ವಲ್ಪ ಬಾರೋ ಹಂಗೆ ಹೋಗೋಣ. ಹಾಗೆ ಹೋಗ್ತಾ ಇದ್ದರೆ ಇದ್ದಕ್ಕಿದ್ದಂತೆ ಥಟ್ಟನೆ ನಿಂತೋಯ್ತು ಗಾಡಿ, ಯಾಕೆ ಎದುರಿಗೆ ಯಾರೋ ಸ್ವಾಮಿಗಳ ಗಾಡಿ ಹೋಗ್ತಾ ಇದೆ, ಸರ್ರನ ಹಿಂದೆ ಹಿಂಬಾಲಿಸಿ ಹೋದರು, ಆ ಗಾಡಿ ನಿಂತಿತು, ಇವರು ಹೋದರು, ನೋಡಿ ಸ್ವಾಮಿಗಳಿದ್ದಾರೆ, ನಮಸ್ಕಾರ ಮಾಡಿಕೊಂಡ್ರು, ಮಂತ್ರಾಕ್ಷತೆ ಕೊಟ್ಟರು, ಎಲ್ಲ ಕೊಟ್ಟರು, ಎಲ್ಲ ಆಯಿತು, ಬರೋದ್ರೊಳಗೆ ಈ ಕೆಲಸ ಆಗಲ್ಲ ಅಂದುಕೊಂಡದ್ದು ಕೆಲಸ ಆಯಿತು. ಹೀಗೆ ಸ್ವಾಮಿ ಮಾಡಿಸ್ತಾನೆ ಕರುಣಾಸಾಗರ. ಕರ್ಮ ಹೌದು, ಯಾವ ಕರ್ಮ ಉಣಿಸ್ಬೇಕೋ ಉಣಿಸೇ ಉಣಿಸ್ತಾನೆ, ಅದರೊಳಗೆ ಕರುಣೆ ತೋರ್ತಾನೆ. ಅದಕ್ಕೆ ಅವನಿಗೆ ನಾವು ಕೈ ಮುಗಿಯೋದು ಬಿಟ್ಟರೆ ಇನ್ನೇನೂ ಇಲ್ಲ. ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ. ಅದಕ್ಕೆ ದೇವರಲ್ಲಿ ಬೇಡಿಕೋಬೇಕಾಗಿದ್ದಿಷ್ಟೆ, ಸ್ವಾಮಿ ಈ ಅಂಟು ಕೊಡಬೇಡ ಹರಿಯೇ, ಮನಸ್ಸಿನ ಅಂಟು ಕೊಟ್ಟಿಯ, ನನ್ನಷ್ಟು ದುಃಖ ಪಡುವ ವ್ಯಕ್ತಿ ಇನ್ಯಾರಿರಲ್ಲ, ಮನಸ್ಸಿನ ಅಂಟು ತೆಗೆದಿಯಾ, ಅದನ್ನೇ ಹೇಳಿದರು. ತಕ್ತ ಪರಿಗ್ರಹೋ ಭವೇತ್ ಸ ಸುಖಮಾಪ್ನೋತಿ, ಸುಖವಾಗಿರ್ತಾನೆ. ಯಾರೋ ಬಂದರು, ಪ್ರೀತಿ ಮಾಡಿದರು, ದೃಷ್ಟಿ ಸ್ವಾಮಿ ಈ ಗೊಂಬೆ ಮೂಲಕ ನೀವು ಮಾಡಿಸ್ತಾ ಇದೆಯೋ, ಗೌರವ ಕೊಡಿಸ್ತಾ ಇದೆಯೋ, ಅವೆಲ್ಲ ನಿನಗರ್ಪಿತ ಹರಿಯೇ, ಕೃಷ್ಣಾರ್ಪಣ. ಕೂಡಲೇ ಸಂಕಲ್ಪ, ಈ ಗೊಂಬೆ ಈ ಕರ್ಮ ಇರೋದರಿಂದ ನಮಸ್ಕಾರ ಮಾಡ್ತಾ ಇದೆ, ಇದೇ ಗೊಂಬೆ ನಾಳೆ ಬೆಳಿಗ್ಗೆ ತಿರಸ್ಕಾರ ಮಾಡಬಹುದು ಹರಿಯೇ, ನೀನೇ ನಿಂತು ಮಾಡಿಸ್ತೀಯ, ಅದಕ್ಕೂ ನನ್ನನ್ನು ಸಿದ್ಧನಾಗೆ ಮಾಡು. ಅದರಿಂದ ಪುರಸ್ಕಾರ ಬಂದಾಗ ಸಂತೋಷ ಇಲ್ಲವಾ, ತಿರಸ್ಕಾರ ಬಂದಾಗಲೂ ದುಃಖವಿರಲ್ಲ, ಅದು ಮೊದಲೇ ನಿಶ್ಚಿತ. ಈ ಗೊಂಬೆ ಯಾವಾಗಾದರೂ ಕೈ ಕೊಡೋದೆ, ಈ ಗೊಂಬೆ ಯಾವಾಗಾದರೂ ದ್ವೇಷ ಮಾಡೋದೆ, ಮಾಡಬಹುದು ಬಿಪ ಬ್ಯಾಡ್, ಮಾಡಿಲ್ವಾ ಒಳ್ಳೆಯದೇ, ಮಾಡ್ತಾ ಒಳ್ಳೆಯದೇ, ಯಾಗೂ ಅಂದುಕೊಂಡದ್ದೇ. ಆ ಗೊಂಬೆ ಕಡೆ ನೋಡ್ತೀವಿ, ಹಲ್ಲಲ್ಲಿ ಕಡಿತಾ ಇದೆ, ಹೀಗೆ ನೋಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಅವಾಗ ಅಪ್ಪ ಸ್ವಾಮಿ ಏನು ನಾಟಕ ಮಾಡಿಸ್ತೀವ್ರು ಸರಿ ಅಂತಾರೆ, ದೇವ್ರ ನಮಸ್ಕಾರ ಮಾಡಿ ಮುಂದಕ್ಕೆ ಹೋದರೆ ಆಯಿತು, ನಮಗೆ ಬೇಕಾಗಿದ್ದು ಕೆಲಸ ನಡೆಯೋದು, ಅವನ ಕಡೆ ಮನಸ್ಸು ಬರೋದು. ಇವರೆಲ್ಲರಲ್ಲ, ನಾಳೆಗೆ ನಾವೇ ಹೋಗಿರ್ತೀವಿ ಯಾರಡೆಗೆ ಸುಟ್ಟಾಕ್ತಾರೆ ನಮ್ಮನ್ನು, ಇವರೆಲ್ಲರೂ ಇರ್ತಾರೆ, ನಗೋರು ಇರ್ತಾರೆ, ದ್ವೇಷ ಮಾಡೋರು ಇರ್ತಾರೆ, ಅವರನ್ನ ಕಟ್ಕೊಂಡು ನಮಗೇನಾಗಬೇಕಾಗಿದೆ. ಜೀವನದಲ್ಲಿ ಅವರೆಲ್ಲರ ಸಂಪರ್ಕ ಬರುತ್ತಾ ಇದೆ, ಅವರು ಭಗವಂತನ ಪ್ರತಿಮಾ, ಸಂಪರ್ಕ ಬಂದಾಗ ಅಲ್ಲಿ ಭಗವಂತನ ಪೂಜಾ ಮಾಡಿ ಕಳಿಸಿಕೊಟ್ರೆ ಮುಗಿದೋಯ್ತು, ಅಲ್ಲಿಗೆ ಸಂಬಂಧ, ಮತ್ತ ಹೊತ್ತುಕೊಂಡು ಮುಂದಕ್ಕೆ ಹೋಗಬಾರದು. ಹೌದಾ? ಆ ಹೌದು ಅಲ್ಲ ಅಂದರೆ, ಯಾರು ಯಾರಾದರೆ ಹರಿಭಕ್ತರಾಗಿರುತ್ತಾರೋ, ಹರಿಯನ್ನೇ ಹುಡುಕ್ತಾ ಹೊರಟಿರುತ್ತಾರೋ, ಅವರು ನಮ್ಮ ಮೂಲಕವೇ ದೇವರನ್ನ ಹುಡುಕ್ಲಿಕ್ಕೆ ಹೊರಟಿದ್ದರೆ, ನಮ್ಮ ಸಂಪರ್ಕ ಅವರಿಗೆ ಅತ್ಯಂತ ಪ್ರಧಾನ ಅಂತಾಗಿದ್ದರೆ, ಅಂಥವರು ಜೊತೆಗೆ ಸ್ವಾಮಿ ಇವರ ಸಂಪರ್ಕ ಸದಾ ಇರಲಿ, ಯಾಕೆ ಇವರ ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡಿಸುವ ಸೌಭಾಗ್ಯ ನನಗೆ ಕೊಟ್ಟಿದ್ದೀಯ, ಆದ್ದರಿಂದ ಇವರ ಸಂಪರ್ಕ ಸದಾ ಇರಲಿ ಹರಿಯೇ ಅಂತ ಪ್ರಾರ್ಥನೆ ಮಾಡಬಹುದು, ಮಾಡಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಏಸು ದಿವಸಗಳಾದರೂ ಈ ಪುಣ್ಯ ಸಂಬಂಧ ಕೆಡದಿರಲಿ ಅಂತ ಹೇಳ್ತಾರೆ. ದಿವಸಗಳಲ್ಲ, ಜನ್ಮಗಳಾದರೂ ಅಂತ ಹೇಳ್ತಾರೆ. ಪುಣ್ಯ ಸಂಬಂಧ ಅಂದರೆ ಭಗವದ್ಭಕ್ತರ ಸಂಬಂಧ. ಅಲ್ಲಿ ನಂದು ನಿಂದು ಅಂತ ಯಾವ ಅಟ್ಯಾಚ್ಮೆಂಟ್ ಇರಲ್ಲ. ಹರಿಭಕ್ತರು 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 ಅಂತ ಅಟ್ಯಾಚ್ಮೆಂಟ್, ಅದು ಯಾವಾಗ ಎವರ್ ಗ್ರೀನ್, ಆವಾಗ ಮತ್ತೂ ಸಂಶಯ. ಹಾಗಾದರೆ ಅದೇನೋ ಎವರ್ ಗ್ರೀನ್ ಅಟ್ಯಾಚ್ಮೆಂಟ್, ಹರಿಭಕ್ತರು ಹರಿಭಕ್ತರು ಎಂಬ ಸಂಬಂಧ ಮನೆಯಲ್ಲಿ ತೊಂದರೆ ಆಯ್ತಲ್ಲ, ಹೆಂಡತಿ ಮಕ್ಕಳು ಅವರ ಮಧ್ಯೆ ಇವರೆಲ್ಲ ಹರಿಭಕ್ತರು 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 ಅಂತ ತರಬೋದಲ್ಲ, ತನ್ನಿ ಅದೇ ಹೇಳಿದ್ದು. ಹಾಗಾದ್ರೆ ಇದನ್ನ ಪರಿಗ್ರಹ ಬಿಡ, ತಕ್ತ ಪರಿಗ್ರಹ, ಪರಿಗ್ರಹ ಬಿಡಬೇಕು, ಪರಿಗ್ರಹ ಬಿಡಬೇಕು, ಕಟ್ಕೊಂಡವ್ರನ್ನ ಮನೆಯಲ್ಲಿದ್ದವ್ರನ್ನ ಪದಾರ್ಥಗಳನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅಂದ್ರೆ, ಅಲ್ಲ ಅವರ ಮೇಲೆ ಮೋಹ ಬಿಡಬೇಕು ಅಂತ ಹೇಳಿದ್ದು, ಅಂದ್ರೆ ಅವರನ್ನ ಬಿಟ್ಟಂಗಾಯ್ತಲ್ಲ. ಯಾಕೆ ಅವರ ಮೇಲೆ ನಮಗೆ ಅಯ್ಯೋ ನನ್ನವರು ನನ್ನವರು ಅಂತ ವ್ಯಾಮೋಹ ಇದ್ರೇನೆ ಪ್ರೀತಿ ಮಾಡ್ತೀವಿ ಅವರನ್ನ, ಇಲ್ಲದ್ರೆ ಪ್ರೀತಿ ಮಾಡಲ್ಲ. ನನ್ನವರು ಭಾವನೆ ಹೋಗ್ಬಿಟ್ರೆ ಪ್ರೀತಿ ಯಾಕೆ ಮಾಡ್ತೀವಿ ನಾವು? ಸೊ ಪ್ರೀತಿಗೆ ಕಾರಣವಾದ ನನ್ನವರ ಭಾವನೆಯೇ, ಆ ಪರಿಗ್ರಹವೇ ಹೋಗಿಬಿಟ್ರೆ ಇನ್ನ ಸಂಸಾರದ ಅರ್ಥ ಏನು? ಅದಕ್ಕೆ ಉತ್ತರ ಕೊಡ್ತಾರೆ, ಅಲ್ಲಯ್ಯ ಪ್ರೀತಿ ಅನ್ನೋದು ನನ್ನವರು ಅಂದುಕೊಂಡರೇನೆ ಮಾಡಲಿಕ್ಕಾಗುತ್ತೆ ಎಂಬುದು ತಪ್ಪು ಕಲ್ಪನಾ. ಆ ನನ್ನವರು ಎಂಬ ಪ್ರೀತಿ ಈಗಿರುತ್ತೆ, ಯಾವಾಗಾದರೂ ಹೋಗ್ಬೋದು. ಆದರೆ ಹರಿಭಕ್ತರು ಆದ್ದರಿಂದ ನನ್ನವರು ಅಂತ ಬರುತ್ತಲ್ಲ, ಆ ಪ್ರೀತಿ ಅದು ಪರ್ಮನೆಂಟ್. ಹೆಂಡತಿ ಮಕ್ಕಳು ಎಲ್ಲರ ಮೇಲೆ ನನ್ನವರು ಅಂತ ಮಾಡದೆ ಹರಿಭಕ್ತರಯ್ಯ ಅಂತ ಅವರ ಮೇಲೆ ಪ್ರೀತಿ ಮಾಡಿ ಆದ್ದರಿಂದ ನನ್ನವರು ಅಂತ ಮಾಡಲಿಕ್ಕೆ ಶುರು ಮಾಡಿದರ, ಅವರು ಪರ್ಮನೆಂಟಾಗಿ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಮಾಡಲಿಕ್ಕಾಗುತ್ತೆ. ಇದನ್ನೇ ಪರಿಗ್ರಹ ತ್ಯಾಗ ಅಂದರು. ಪರಿಗ್ರಹ ತ್ಯಾಗ ಅಂದರೆ ನಂದು ಎಂಬ ಭಾವನೆ ತ್ಯಾಗ ಮಾಡೋದು. ಇಷ್ಟೇ ಇಲ್ಲಿ ಹೇಳ್ತಾ ಇರೋದು. ಇಲ್ಲದಿದ್ದರೆ ಪರಿಗ್ರಹ ಬಿಡಬೇಕು ಅಂದರೆ ಅಸಲು ಎಲ್ಲ ಸಂಗ್ರಹ ಮಾಡೋದೇ ಬಿಡಬೇಕು, ವ್ಯಕ್ತಿಗಳ ಸಂಗ್ರಹ ಬೇಡ, ಪದಾರ್ಥಗಳ ಸಂಗ್ರಹ ಬೇಡ ಅಂದರೆ ಇಷ್ಟು ಯತಿ ಪರಂಪರ ದಾಸ ಪರಂಪರ ಯಾರ್ಯಾರಿದ್ದಾರೆ ಅವರೆಲ್ಲರೂ ತಮ್ಮ ತಮ್ಮ ಭಕ್ತರನ್ನು ತಮ್ಮ ಶಿಷ್ಯವರ್ಗವನ್ನು ತಮ್ಮವರನ್ನು ಎಲ್ಲರನ್ನ ಬಿಟ್ಬಿಟ್ಟು ಒಬ್ಬರೇ ಕಾಡಲ್ಲಿ ಕೊಡಬೇಕಾಗಿತ್ತು, ಎಷ್ಟು ಬಿಡಿಸ್ಕೊಂಡು ಬಂದಿದ್ದಾರೆ. ಇದೇ ಪರಿಗ್ರಹ ತ್ಯಾಗ ಅಂದರೆ ಅವರ ಮೇಲೆ ವ್ಯಾಮೋಹಪೂರ್ವಕವಾಗಿರತಕ್ಕಂಥ ಅಭಿಮಾನ ಮಾಡೋದೇ ನಂದು ಎಂಬ ವ್ಯಾಮೋಹ ಮೂಲಕ ಅಭಿಮಾನ ಮಾಡೋದೇ ಪರಿಗ್ರಹ, ಅದನ್ನು ಬಿಡೋದೇ ಪರಿಗ್ರಹ ತ್ಯಾಗ. ಅದರಿಂದ ಏನಾಗುತ್ತೆ? ಸ ಸುಖಮಾಪ್ಪನೋದಿ, ಸುಖವಾಗಿರುತ್ತಾನವ. ಚಪ್ಪಲಿ ಇದೆ, ತುಂಡಾಗತ್ತೆ, ಹೊಸ ತಗೊಂಬೋ ಕಾಲಕ್ಕೆ ಗೊತ್ತಾಯ್ತು ಏನಂತ, ಇದು ಯಾವಾಗೋ ಒಂದು ತುಂಡಾಗುತ್ತೆ ಅಂತ ಗೊತ್ತಾನೆ. ಒಂದು ಫೈನ್ ಡೇ ಅದು ಕಟ್ಟಾಯಿತು, ಚಪ್ಪಲಿ ಹೋಗೋ ಕಾಲಕ್ಕೆ ಕಟ್ಟಾಗುತ್ತೆ. ಅಯ್ಯೋ ನನ್ನ ಚಪ್ಪಲಿ ಕಟ್ಟಾಯಿತು ಅಂತ ಯಾರನ್ನು ದುಃಖ ಪಡ್ತೀರಾ? ಯಾಕೆ ಮೊದಲೇ ಫಿಕ್ಸ್ ಏನಂತ, ಇದು ಹೊಸದು ಯಾವಾಗ ಹೊಸದಾಗಿರಲ್ಲ, ಹಳೇದಾಗತ್ತೆ, ಅದು ಕೂಡಲೇ ಅದು ಹೋಗ್ಬಿಡುತ್ತೆ. ಆದ್ದರಿಂದ ಅದು ಹೋದ ಕೂಡಲೇ ತೆಗೆದು ಹಾಕ್ತಾರೆ, ಇನ್ನೊಂದು ಹೊಸ ತಂದ್ಕೊತಾರೆ. ಶರ್ಟ್ ಹರಿದೋಯ್ತು, ಹರಿದಯ್ಯೋ ನನ್ನ ಶರ್ಟ್ ಹರಿಯಿತು ಅಂತ ಅತ್ತವ್ರು ಇದ್ದಾರಾ? ಹೊಸ ಶರ್ಟ್ ಬರುತ್ತಲ್ಲ ಅಂತ ಇಟ್ಕೊಂಡಿರ್ತಾರೆ. ಹೌದಾ? ಹಾ, ಅದೇ ಹೇಳ್ತಾ ಇದ್ದಾರೆ. ಹಾಗಾದರೆ ಮೊದಲೇ ಪ್ರಿಫಿಕ್ಸ್ ಮೈಂಡ್ ಅಂದರೆ ಏನಂತ, ಇವೆಲ್ಲ ಯಾವಾಗಾದರೂ ಹೊರಡೋದೇ ಅಂತ ನಮ್ಮ ತಲೆಗಿದ್ದರೆ ನಮಗೆ ದುಃಖ ಆಗಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇಮಮರ್ಥಂ ಚಿತ್ತೀಕರೋತಿ ಸಾಮಿಷಮತಿ. ಈ ಆಮಿಷ, ಆಮಿಷ ಅಂದರೆ ಮಾಂಸ ತುಂಡು, ಅದನ್ನು ಹಿಡ್ಕೊಂಡಿರ್ತಕ್ಕಂಥ ಕುರರ ಪಕ್ಷಿ ತಾನು ಅದನ್ನು ಬಿಟ್ಟಾಗ ಸಂತೋಷ ಆಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ವಿಶೇಷವಾಗಿ ಪರಿಗ್ರಹೋ ನ ಕರ್ತವ್ಯ ಇತಿ ಕುರರಾತ ಶಿಕ್ಷಿತಮಿತಿ ಭಾವ. ಪರಿಗ್ರಹ ಇರಬಾರದು ಎಂಬುದು ಕುರರ ಪಕ್ಷಿಯಿಂದ ತಿಳ್ಕೊಂಡೆ. ಆಗ ಮತ್ತೂ ಸಂಶಯ, ಆ ಕುರರ ಪಕ್ಷಿ ಏನೋ ಬಂದಿತ್ತು, ಅದರ ಬಾಯಲ್ಲಿ ಏನೋ ತುಂಡಿತ್ತು, ಮಿಕ್ಕ ಪಕ್ಷಿಗಳು ಜಗಳಕ್ಕೆ ಬಂದು ಇದನ್ನು ಬಿಟ್ಟು ಅವು ಹೊತ್ಕೊಂಡು ಹೋದವು, ಇದು ಸಂತೋಷವಾಗಿತ್ತು ಅಲ್ವಾ. ಆ ಕುರರ ಪಕ್ಷಿ ನಿಮಗೆ ಪಾಠ ಹೇಳ್ತಾ ಇಲ್ಲ, ಅದರ ಪಾಡಿಗೆದ್ದಿದೆ, ನೀವು ನೋಡಿದ್ದೀರ ಅಲ್ವಾ. ಸರಿ, ಯಾರು ಅವಧೂತ ನೋಡಿದ, ನೋಡಿದ್ದಕ್ಕೆ ಆತನಿಗೆ ಶಿಕ್ಷೆ ಆಯಿತು, ಆ ಪಾಠ ಬಂತು. ಹಾಗಾದರೆ ನೋಡಿದವರಿಗೆಲ್ಲ ಪಾಠ ಬರಬೇಕಲ್ಲ, ಬರ್ತಾ ಇಲ್ಲ, ಅವರು ಪಕ್ಷಿ ಮಾತ್ರ ಕಾಣ್ತಾ ಇದೆ, ಇಷ್ಟೆಲ್ಲ ತತ್ವ ತಲೆಗೆ ಬರ್ತಾ ಇಲ್ಲ. ಹಾಗಾದರೆ ಶಿಕ್ಷಾ ಕೊಟ್ಟವರು ಯಾರು ಅಂದರೆ ಪಕ್ಷಿಯಲ್ಲ, ಯಾರೂ ಅಲ್ಲ, ಒಳಗಿರುವ ಬಿಂಬಮೂರ್ತಿ, ತತ್ವಾಭಿಮಾನಿ ದೇವತೆಗಳ ಮೂಲಕ ಆ ಪಕ್ಷಿಯನ್ನು ತೋರಿಸಿ, ಅದರ ಪ್ರವೃತ್ತಿಯನ್ನು ತೋರಿಸಿ, ಹೀಗೆ ನೀನಿದ್ದರೆ ಚೆನ್ನಾಗಿರ್ತೀಯ ಅಂತ ಪಾಠ ಮಾಡಿದ್ಯಾರು ಅಂದರೆ ಬಿಂಬಮೂರ್ತಿ. ಹಾಗಾದರೆ ಇಲ್ಲಿ 24 ಜನ ಗುರುಗಳು ಅಂತ ಹೇಳ್ತಾರಲ್ಲ, ಅದು ತಪ್ಪಾಯ್ತಲ್ಲ, ನಿಮ್ಮ ಪ್ರಕಾರ ಗುರು ಬಿಂಬ ಮಾತ್ರ. 24 ಕಡೆ ಅವಧೂತನಿಗೆ 24ನ್ನು ತೋರಿಸಿದ್ದು ಬಿಂಬನೆ, ಅಲ್ಲಿರತಕ್ಕಂತಹ ಲಕ್ಷಣವನ್ನು ತೋರಿಸಿದ್ದು ಬಿಂಬನೆ, ಅದನ್ನು ಒಳಗೆ ತಿಳಿಸಿದ್ದು ಬಿಂಬನೆ, ಆದ್ದರಿಂದ ಗುರು ಬಿಂಬನೆ ಒಬ್ಬನೇ. ಅಂತಹ ಕಾಲಕ್ಕೆ 24 ಜನ ಗುರುಗಳು ಅಂತ ಹೇಳಿದ್ದಾರೆ. ಅವಾಗ ಹೇಳ್ತಾರೆ, ಈ ಒಬ್ಬನೇ 24 ಕಡೆ ಇದ್ದು 24 ರೀತಿ ಪ್ರವೃತ್ತಿಯನ್ನು ಕೊಟ್ಟವ. ಅಲ್ಲಿದ್ದ ಭಗವಂತ ನೋಡಿ, ಆ ಪಕ್ಷಿ ಮೊದಲಾದ ಎಲ್ಲ ಕಡೆ ಇರತಕ್ಕಂಥ ಭಗವಂತ, ಯಾರು ಯಾರು ಯೋಗ್ಯರಾಗಿರುತ್ತಾರೋ ಅವರಿಗೆ ಅಲ್ಲಿ ನಿಂತು ತಾನು ವ್ಯಾಪಾರ ಮಾಡಿಸುವುದರ ಮೂಲಕ ಇಂಥದ್ದು ನಿನಗೆ ಪಾಠ ಆಗಲಿ ಅಂತ ಅಲ್ಲಿರೋ ಭಗವಂತ ಶಿಕ್ಷಾ ಕೊಡ್ತಾ ಇದ್ದಾನೆ. ಆಯ್ತಾ, ಅಲ್ಲಿರೋ ಭಗವಂತ ಶಿಕ್ಷಾ ಕೊಟ್ಟಿದ್ದನ್ನು ಇಲ್ಲಿರೋ ಭಗವಂತ ಅವನೇ ನಮ್ಮ ಮೂಲಕ ಗ್ರಹಣ ಮಾಡಿಸಿ ನಮ್ಮ ಬುದ್ಧಿಗೆ ಏರುವಂತೆ ಮಾಡ್ತಾ ಇದ್ದಾನೆ. ಒಟ್ಟಾರೆ ಇಲ್ಲಿ ಪಾಠ ಹೇಳಿದ್ಯಾರು ಅಂದರೆ 24 ರೂಪದ ಬಿಂಬಮೂರ್ತಿಯೇ ನಮಗೆ ಪಾಠ, ಅವಧೂತನಿಗೆ ಪಾಠ ಹೇಳಿದ ಗುರು. ಇಲ್ಲದಿದ್ದರೆ ಇದೇ ಗುಂಗಲ್ಲಿ ಹೋಗ್ತಾ ಇರುತ್ತೆ ಭಾಗವತ. ಏನಂತ, 24 ಜನ ಗುರುಗಳು, 24 ಜನ ಗುರುಗಳು ಅಲ್ವೇ, ಏನದು, ಗಾಳಿ ಗುರುವೇ, ನೀರು ಗುರುವೇ, ಬೆಂಕಿ ಗುರುವೇ, ಆಕಾಶ ಗುರುವೇ, ಎಲ್ಲ ಗುರುವೇ, ಹುಡುಗ ಗುರುವೇ, ಹಾವು ಗುರುವೇ, ಎಲ್ಲ ಗುರುವೇ. ನಿಜವಾಗಿ ನೋಡಿದ್ರೆ ಅವ್ರು ಯಾರು ಪಾಠ ಹೇಳಲಿಕ್ಕೆ ಬಂದಿಲ್ಲ, ಅವ್ರ ಪಾಡುಗಳು ಬದುಕ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ಅದು ನೋಡಿದಾಗ ಹೊಳೆದದ್ದು ಇವನಿಂದ, ಅವರಿಂದಲ್ಲ. ಮತ್ತು ಅವರೆಲ್ಲ ಗುರುಗಳು ಹೇಗಾದರು ಅಂದರೆ, ಮೇಲ್ನೋಟಕ್ಕೆ ಅವರೆಲ್ಲ ಗುರುಗಳು ಅಂದರೆ ಆ ಆಕಾರದ ಭಗವದ್ ರೂಪ ಗುರು ಅವನೇ ಇಲ್ಲಿದ್ದು ತಿಳಿಸಿದ್ದು. ಇಷ್ಟು ಆಳವಾಗಿದೆ ಭಾಗವತ. ಈ ಪ್ರಧಾನವಾದ ಬಿಂಬನೇ ಸರ್ವತ್ರ ನಿಂತು ಪಾಠ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದೆ ಇಡೀ ರಾಜ ಮತ್ತು ಅವಧೂತರ ಸಂವಾದವನ್ನು ನಾವು ಬರೀ ಎಲ್ಲ ಇವರೆಲ್ಲ ಗುರುಗಳು 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 ಅಂತ ಹೋದರೆ ಮಣ್ಣು ನಮಗೆ ಪಾಠ ಮಾಡುತ್ತಾ? ಮಣ್ಣು ಗುರುವ, ನೀರು ಗುರುವ, ಅಲ್ಲಲ್ಲ, ಯಾರು ಗುರು? ಒಳಗಿದ್ದ ಸ್ವಾಮಿ ಗುರು. ಅದು ಬರಬೇಕು ಅಂತ ಇಷ್ಟು ಕೃಷ್ಣ ಹೇಳಿದರೆ ನಾವು ಯಾವುದು ಹಿಡ್ಕೋಬೇಕು ಅದನ್ನೇ ಬಿಟ್ಟು ಯಾವುದಲ್ವೋ ಅದನ್ನು ಹಿಡ್ಕೊಂಡು ಕೂತರೆ ಇನ್ನು ಭಾಗವತ ನೋಡೋದು ಯಾಕ್ರಿ? ಅದಕ್ಕೆ ಏಕಾದಶ ಸ್ಕಂಧ ಪ್ರಧಾನ ದೇವರ ಹೃದಯ ಪ್ರಾಂತ ಅಂತ ಹೇಳ್ತಾರೆ. ದೇವರ ಹೃದಯ ಪ್ರಾಂತವೇ ಏಕಾದಶ ಸ್ಕಂಧ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಯಾರು ಈ ವಿಶೇಷವಾದ ಪಾಠವನ್ನು ಕಲಿತರಲ್ಲ, ಆ ಪಾಠ ಕಲಿತದ್ದು ಇನ್ಯಾರಿಂದ ಪಾಠವನ್ನು ಕಲಿತದ್ದು ಅಂದರೆ ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಯಾರಿಂದ ಅಂದರೆ ಅರ್ಭಕನಿಂದ, ಚಿಕ್ಕ ಹುಡುಗ ಬಾಲಕ ಅವನಿಂದ. ಅರ್ಭಕಾತ್ ಶಿಕ್ಷಿತಂ ಆಹ, ಆ ಅರ್ಭಕ ಚಿಕ್ಕ ಹುಡುಗನಿಂದ ನಾನು ಏನು ಕಲಿತೆ. ಅರ್ಥ, ಆ ಚಿಕ್ಕ ಹುಡುಗನಲ್ಲಿ ನಿಂತು ಭಗವಂತ ಏನು ಪ್ರವೃತ್ತಿ ಮಾಡಿಸ್ತಾ ನನಗೇನು ಒಳಗೆ ನಿಂತು ಪ್ರೇರಣೆ ಮಾಡಿದ ಅದು ಕಲಿತೆ. ಏನಂತ ಕಲಿತೆ, ನಮೇ ಮಾನವ ಮಾನವಸ್ತೋ ನಚಿಂತಾ ಗೇಹ ಪುತ್ರಿಣಾಂ ಆತ್ಮಕ್ರೀಡ ಆತ್ಮರತಃ ವಿಚರಾಮೀಹ ಬಾಲವತ್. ಆತ್ಮಕ್ರೀಡ ಆತ್ಮರತಃ ವಿಚರಾಮೀಹ ಬಾಲವತ್. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಆ ಚಿಕ್ಕ ಹುಡುಗಿದ್ದಾನೆ. ಯಾರಾದರೂ ನಮ್ಮನ್ನು, ಅದೇ ತಂದೆ ತಾಯಿ ನಮಗೊಂದು 50 ವರ್ಷ 40 ವರ್ಷ 20 ವರ್ಷ ಮೇಲೆಗೆ ಬಂತು, ಇಲ್ಲ 16 ವರ್ಷ ಮೇಲೆಗೆ ಬಂತು, ಬೈದರೆ ಸರ್ರನೆ ಸರ್ಪದಂತೆ ಸಿಟ್ಟು ಬರ್ತಾ ಇರುತ್ತೆ ನಮಗೆ. ಏ ನನ್ನ ಯಾಕೆ ಬೈದರು. ಅದೇ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಏ ಯಾಕೆ ಪಡ್ತೀವೋ ಅಂತ ಬೈದರೆ ಹಿಂಗೆ ನೋಡ್ತಾರೆ ಮತ್ತು ನಗ್ತಾ ಬರ್ತಾರೆ ಅಲ್ವೇ. ಒಂದು ಕ್ಷಣ ಹತ್ತಂಗೆ ಮಾಡ್ತಾರೆ ಮತ್ತು ನಮ್ಮ ಹತ್ರ ಬಂದಾಗ ನಗ್ತಾರೆ. ಇಲ್ಲ ನಿನ್ನ ನಿಂಗೆ ಮಾನಾಭಮಾನಗಳಿಲ್ಲೇನೋ ಹುಡುಗ, ನಿನ್ನ ಬೈದದ್ದಕ್ಕೆ ಸಿಟ್ಟಿಲ್ವಾ? ನಿನ್ನ ಬೈದದ್ದಕ್ಕೆ ನೀನು ಎದ್ಕೊಂಡು ಹೋಗಿ ಮಾತಾಡದೆ ಹೈ ಅಂತ ಇಲ್ಲಲ್ಲ ಅಂದರೆ, ಆ ಚಿಕ್ಕ ಹುಡುಗರಿದ್ದಾಗ ಏನೂ ಇರಲ್ಲ. ಅದನ್ನೇ ಧ್ರುವರಾಜರಿಗೆ ಹೇಳ್ತಾರೆ ಯಾರು, ನಮ್ಮ ನಾರದರು. ಯಾ ಚಿಕ್ಕ ಹುಡುಗರಿಗೆ ಮಾನಾಪಮಾನಗಳಿಲ್ಲವೋ, ನೀನು ಚಿಕ್ಕ ಹುಡುಗ, ನಿನ್ನ ಮರತಾಯಿ ಬೈದರೆ ಅದಕ್ಕೆ ಸಿಟ್ಟಾಗಿ ಬರಬಾರದು ನೀನು, ಇವತ್ತು ಸಿಟ್ಟಾಗ್ತೀನಿ ನಾಳೆ ನಗ್ತಾರೆ ಅವರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಆ ಚಿಕ್ಕ ಹುಡುಗ ಯಾರು ಬಂದು ಸನ್ಮಾನ ಮಾಡಿ ಹಾಗೆ ಅಂದರೆ ಏನು ನಗ್ತಾ ಹೋಗ್ತಾನೆ, ಏನೂ ಗೊತ್ತಿಲ್ಲ ಅದು ಚಿಕ್ಕ ಹುಡುಗ. ಇನ್ನೂ ಸರಿಯಾಗಿ ತಿಳ್ಕೋಬೇಕಾದರೆ ಚಿಕ್ಕ ಹುಡುಗ, ಎಷ್ಟು ಚಿಕ್ಕ ಹುಡುಗ ಅಂದರೆ ಏನು ಮಾಡ್ತಾರೆ ಗೊತ್ತಿಲ್ಲ, ಹೀಗೆ ಕೂತಿರು ಚಿಕ್ಕ ಮಗು ಇರುತ್ತೆ. ನಾವು ಬಂದು ಅದಕ್ಕೆ ಎಲ್ಲೋ ಹಾಕಿ ಏನೋ ಮಾಡಿದರೂ ಕೂಡ ಹಣ್ಣಾಗ್ತಾ ಇರುತ್ತೆ, ನಾವು ಬೈದರೂ ಕೂಡ ಇದೇನೋ ಹೀಗೆ ಹಿಂಗೆ ನೋಡಿಬಿಟ್ಟು ಸುಮ್ಮನೆ ಇರ್ತಾರೆ ಅಷ್ಟೇ. ಅದರಲ್ಲಿ ಮಾನಾಪಮಾನಗಳು ಅಂತ ಎಣಿಸುವುದು ಆ ಚಿಕ್ಕ ಹುಡುಗರಿಗೆ ಇರುವುದೇ ಇಲ್ಲ, ಏನಿರಲ್ಲ, ತಂಪಾಡ್ತಾ ಇರ್ತಾರೆ. ಅದು ನೋಡಿದೆ ನಾನು. ಇನ್ನು ಹೆಂಗಿರುತ್ತೆ ಆ ಕೂಸು, ತನ್ನ ಯಾರು ಬೈಕೊಂಡ್ರು, ಯಾರು ನಕ್ಕರು, ಯಾರು ಏನು ಮಾಡಿದರು, ಅಲ್ಲಿಗೆ ಮನಸ್ಸನ್ನು ಆ ಕೂಸು ಕಳಸಲ್ಲ. ಇನ್ನೆಲ್ಲಿರುತ್ತೆ, ತನ್ನವರಿಗೆ ತಾನು ನಗ್ತಾ ಇರುತ್ತೆ, ತನ್ನೊಳಗೆ ತಾನು ಏನೋ ಆನಂದ ಪಡ್ತಾ ಇರುತ್ತೆ. ಹಾಗಿರಬೇಕು, ಇರಬೇಕಂದ್ರೆ ಏನು ಮಾಡೋಣ? ಇದು ದೊಡ್ಡ ಟಾಪಿಕ್, ಇದು ಮೈನ್ ಟಾಪಿಕ್. ಇದು ಸರಿಯಾಗಿ ಇಂಜೆಕ್ಟ್ ಆದರೆ ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ಈ ಅಪಮಾನ ಮಾಡಿದವರು ಮಾನ ಮಾಡಿದವರು ಇವರಿಬ್ಬರಿಂದ ನಾನು ಏನು ಘರ್ಷಣೆಗೆ ಒಳಗಾಗದೆ ಚಿಕ್ಕ ಹುಡುಗನಂತೆ ಸದಾ ಸಂತೋಷವಾಗಿರಬೇಕಾದ್ರೆ ಏನು ಮಾಡಬೇಕು? ಅವಾಗಂದ್ರು ಈ ಮನಸ್ಸಿಗೆ ಒಂದು ಲಕ್ಷಣ ಇದೆ, ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಕೂಡುತ್ತೆ, ಅಲ್ಲಿ ಕೂತಾಗ ಮಿಕ್ಕದ್ದನ್ನು ಹಿಡಿಸಿಕೊಳ್ಳಲ್ಲ. ಅದೊಂದು ದೊಡ್ಡ ಲಕ್ಷಣ ಹೌದಲ್ವೇ? ಹೇಗೆ ಈ ಕಿವಿಯಲ್ಲಿ ಇಯರ್ಫೋನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ, ಎದುರಿಗೆ ನೋಡಿದರೆ ನಮ್ಮನೇ ನೋಡಿದಂಗಿರುತ್ತೆ, ನಮ್ಮ ಸರಿ ಮಾತಾಡಿದಂಗಿರುತ್ತೆ, ಅವರ ತಲೆಯೆಲ್ಲ ಎಲ್ಲೇ ಇರುತ್ತೆ ಹೌದ್ ತಾನೆ, ಅವ್ರ ತಲೆಯೆಲ್ಲೋ ಇರುತ್ತೆ. ಹಾಗೆ ಈ ಮನಸ್ಸು ಎಂಥ ಅತ್ತು ನಿಮಗೆ ಹೇಳಬೇಕಾದರೆ, ನೋಡಿ ಮಗ, ಇದು ಯಾವಾಗ ಹೇಳ್ತಾ ಇರ್ತೀನಿ ಯಾಕಂದ್ರೆ ಸ್ವಲ್ಪ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ರಿಂದ. ಮಗ ಸ್ಕೂಲಿಂದೇನೋ ಬರಬೇಕು, ಬರಲಿಲ್ಲ. 5 ಗಂಟೆ ಬರಬೇಕು, 4:30ಗೂ ಬರ್ 4:45ಇಂದ ನೋಡ್ತಾ ಇದ್ದಾರೆ, ಬರಲಿಲ್ಲ. 5:30 ಆಯಿತು, ಬರಲಿಲ್ಲ. 6:30 ಆಯಿತು, ಬರಲಿಲ್ಲ. 7 ಆಯಿತು, ಬರಲಿಲ್ಲ. ಡ್ರೈವರು ಫೋನ್ ಎತ್ತಾ ಇಲ್ಲ, ಸ್ಕೂಲಲ್ಲಿ ರೆಸ್ಪಾಂಡ್ ಆಗ್ತಾ ಇಲ್ಲ. ಟೆನ್ಷನ್ ಟೆನ್ಷನ್. ಗಂಡ ಹುಡುಕ್ಲಿಕ್ಕೆ ಹೋಗಿದ್ದಾರೆ, ಹೆಂಡತಿ ನೀವು ಇಲ್ಲೇ ಮನೆಯಾಗೆ ಕೂತಿದ್ದೀರಿ, ಅಥವಾ ಹೆಂಡತಿ ಹುಡುಕ್ಲಿಕ್ಕೆ ಹೋಗಿದ್ದಾರೆ, ಗಂಡ ಯಾರು ಬೇಕಾದ್ರೂ ಕೊಡ್ರಿ. ಮನಸ್ಸಲ್ಲೆಲ್ಲ ಮಗನಿಗಾಗಿ ಟೆನ್ಷನ್, ಮನಸ್ಸೆಲ್ಲ ಅಲ್ಲಿ ಡೈವರ್ಟ್ ಆಗಿದೆ. ಅಂಥ ಕಾಲಕ್ಕೆ ನಿಮ್ಗೆ ಗೊತ್ತಿದ್ದವರು ಮನೆಗೆ ಪ್ರತ್ಯಕ್ಷ ಆಗ್ತಾರೆ, ಅವಾಗೇ ಬರ್ತಾರೆ. ಯಾಕೆ ಅವ್ರು ಯಾವಾಗೂ ಹೇಳ್ತಾ ಇರ್ತಾರೆ, ನಾ ಬರ್ತೇನೆ ಬರ್ತೇನೆ, ನೀವೇನೋ ಬರಬೇಕು ಬರಬೇಕು ಅಂತ ತುಂಬ ಒತ್ತಾಯ ಮಾಡಿರ್ತೀರ. ಅವರಿಗೆ ಈ ಟೈಮೇ ಟಗರ ಸರಿಯಾಗಿ ಅವರಿಗೆ ಮುಹೂರ್ತ ಕಲಿತು ಬರುತ್ತೆ, ಸರಿಯಾಗಿ ಪ್ರತ್ಯಕ್ಷ ಆಗ್ತಾರೆ. ಹೇಳೋದಕ್ಕೆ ಹೇಳಲ್ಲ, ಪಾಪ ಅಭಿಮಾನ ಇರುತ್ತೆ, ಅದರಿಂದ ತಟ್ಟನ್ನು ಪ್ರತ್ಯಕ್ಷ ಆಗಿಬಿಡ್ತಾರೆ. ಆದ ಕೂಡಲೇ ನಿಮಗ ಒಳಗೆ ಸಂಕಟ, ನಿಮ್ಮ ಮಗನಿಗೆ ಆಗಿನ ಆಲೋಚನೆ ಮಾಡ್ತಿರ್ತೀರ. ಇವರು ಬಂದ ಕೂಡಲೇ ನಿಮಗೆ ನಗೋ ಪರಿಸ್ಥಿತಿಯಲ್ಲಿ ಇರಲ್ಲ, ನಗದಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಗಬೇಕು. ಮಾಮೂಲಾಗಿ ಕಾಣಿಸ್ತೀರ, ನಗ್ತಾ ಇರ್ತೀರ, ಅವ್ರನ್ನ ಕರಿತೀರ, ಕರೆದ ಮೇಲೆ ಏನೊಂದು ಕೊಡಬೇಕು. ಕೊಟ್ಟ ಕಾಲಕ್ಕೆ ಅವರಂತಾರೆ, ಸ್ವಲ್ಪ ನೀವು ತಗೊಳ್ರಿ ಕಂಪನಿ ಅಂತೇಳಿ. ಕಂಪನಿ ಫ್ಯಾಕ್ಟ್ರಿ ಎಲ್ಲ ನೀವು ಮಾಡಲೇಬೇಕು, ತಗೋಬೇಕು, ಮಾಡ್ಕೊತಾ ಇರ್ತೀರ. ಮನಸ್ಸಲ್ಲಿರುತ್ತೆ, ಮಗನ ಮೇಲೇ ಇರುತ್ತೆ, ಇದರ ಮೇಲೆ ಇರಲ್ಲೇ ಇರಲ್ಲ. ಮಾಮೂಲಾಗಾದರೆ ಅವ್ರು ಬಂದ ಮೇಲೆ ಅವ್ರು ನಮ್ಮ ಸರಿ ಮಾತಾಡೋ ಕಾಲಕ್ಕೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಥಟ್ಟನೆ ಮನಸ್ಸಿಗೆ ಬರುತ್ತಲ್ಲ, ಅದು ಇಲ್ಲೇ ಇಲ್ಲ ಬಾ, ಇವರು ಹೊರಟ್ರೆ ಸಾಕು ಅಂತಿರುತ್ತೆ. ಹೌದಲ್ವೇ? ಯಾಕೆ ಮಗ ಬೇಕು? ಹಾಗಾದರೆ ಈ ಮನಸ್ಸಿಗೆ ಒಂದು ಕಡೆ ಸ್ಟಿಕ್ ಆದರೆ, ಅಲ್ಲೇ ಆಸಕ್ತಿ ತೀವ್ರವಾಗಿ ಬಂದುಬಿಟ್ರೆ ಇನ್ನೊಂದು ಕಡೆ ಬೇಡ, ಅದನ್ನು ಹಿಡಿಸ್ಕೊಳ್ಳೋದೇ ಇಲ್ಲ. ಇದು ನಮ್ಮ ಸಹಜ ಇದು. ಅದು ಹುಡುಗನಲ್ಲೂ ಇದೆ, ನಮ್ಮಲ್ಲೂ ಇದೆ. ಆ ಹುಡುಗ ಏನು ಮಾಡ್ತಾ ಇದ್ದಾನೆ, ಆ ಒಳಗೊಳಗೆ ಏನೋ ನೆನಪಾಗ್ತಾ ಇರುತ್ತೆ, ಆ ಕೂಸಿಗೆ ಅದೇ ಚಿಂತನೆ ಮಾಡ್ತಾ ಇರುತ್ತೆ. ಯಾರು ಬಂದು ಏನು ಮಾತಾಡಿಸಿದ್ರು ಹೀಗೆ ನೋಡುತ್ತೆ, ಬೈದರೂ ಹೀಗೆ ನೋಡುತ್ತೆ, ಮತ್ತು ನಗ್ನಗ್ತಾ ಕೂತಿರುತ್ತೆ. ಯಾಕೆ? ಒಳಗೆ ಏನೋ ಅದಕ್ಕೆ ನೆನಪು ಬರ್ತಾ ಇರುತ್ತೆ, ಅದು ನಮ್ಗೆ ಗೊತ್ತಿಲ್ಲ. ಬರಲ್ಲಂತೀರಾ? ಯಾಕೆ? ಅದು ಮಲಗಿದಾಗ ಇದಕ್ಕಿದ್ದಂಗಾಗುತ್ತೆ, ಇದಕ್ಕಿದ್ದಂಗೆ ಅಳುತ್ತೆ, ಸುಮ್ಮನೆ ಅಳುತ್ತೆ ಅಂದರೆ ಹುಚ್ಚ ಅದಕ್ಕೇನಾದರೂ. ಹಾಗೆ ನಾವು ನಮಗಿಷ್ಟವಾದ ವಸ್ತುವಿನ ಸ್ಥಾನದಲ್ಲಿ ದೇವರು ನಮಗೆ ಇದ್ದು ಬಿಟ್ರೆ, ಅವನಿದ್ದಾನೆ, ಅವನೇ ಇಷ್ಟವಾದ ವಸ್ತು, ಅದು ನಮ್ಮ ತಲೆಗೆ ಗೊತ್ತಿಲ್ಲ ಅಷ್ಟೆ. ನಮಗೆ ತಲೆಗೆ ದೇವರು ಇಷ್ಟವಾದ ವಸ್ತು ಅಂತ ಬಂದು ಅವನ ಮೇಲೆ ಪ್ರೀತಿ ತುಂಬ ಹರಿಯುತ್ತಾ ಅವನದ್ದೇ ನೆನಪು ಬರ್ತಾ ಇದ್ದರೆ ಹೇಳ್ತಾ ಇದ್ದಾರೆ ಏನು ವಿಶೇಷವಾಗಿ, ಆತ್ಮಕ್ರೀಡಃ ಆತ್ಮರಥಃ. ಇಲ್ಲಿ ಕ್ರೀಡಾ ರಥ ಅಂತ ಎರಡು ಶಬ್ದಗಳು ಹಾಕ್ತಾ ಇದ್ದಾರೆ. ಆತ್ಮಕ್ರೀಡಾ ಅಂದೇನು, ಆತ್ಮರಥ ಅಂದರೆ ಏನು ಅಂದೆ, ಆತ್ಮನಲ್ಲೇ ಆಟ ಆಡೋದು ಕ್ರೀಡಾ, ಆತ್ಮನಲ್ಲೇ ಆಸಕ್ತನಾಗಿರೋದು ರಥ. ಅಂದರೆ ಕ್ರೀಡೆ ಆಡುವಾಗ ಆಸಕ್ತಿಯಿಂದ ಕ್ರೀಡೆ, ಆಸಕ್ತಿ ಇಲ್ಲದ ಕ್ರೀಡೆ ಅಂತಲೂ ಇರುತ್ತೆ. ಕೆಲಸಗಳು ಮಾಡುವಾಗ ಆಸಕ್ತಿ ಇಲ್ಲದೂ ಮಾಡ್ತಾರೆ, ಆಸಕ್ತಿಯಿಂದಲೂ ಮಾಡ್ತಾರೆ. ಆದರೆ ಆಸಕ್ತಿ ಸಹಿತವಾದ ಆಟ, ದೇವರ ಮೇಲೆ ಪ್ರೀತಿ, ಪ್ರೀತಿಯಿಂದ ಕೂಡಿದ ಆಟ ಏನು ಕ್ರೀಡಾ ಅಂತೀರಲ್ಲ, ಏನು ಕ್ರೀಡಾ ಅಂತ ಹೇಳ್ತಾರೆ. ದೇವರ ವಿಚಿತ್ರ ವಿಚಿತ್ರವಾಗಿರತಕ್ಕಂಥ ಗುಣಗಳ ಚಿಂತನೆ, ಅವನ ವಿಶೇಷವಾದ ಚರ್ಯಗಳ ಚಿಂತನೆ, ಇದು ಕ್ರೀಡಾ. ಆ ಚರ್ಯಗಳ ಚಿಂತನೆ, ಗುಣಗಳ ಚಿಂತನೆ ನಾವು ಮಾಡಬೇಕಾದರೆ ಅವನ ಮೇಲೆ ಪ್ರೀತಿ ಇರಬೇಕಲ್ಲ. ಆತ್ಮರಥ ಆತ್ಮಕ್ರೀಡಃ. ಆ ಭಗವಂತನಲ್ಲಿ ಅಲ್ಲಿ ಆ ಶಬ್ದ, ಆ ಭಗವಂತ ಅಂತ ಆತ್ಮ ಅಂತ ಅಂದರೆ ನಮ್ಮೊಳಗೆ ನಿಂತು ನಮಗೆ ಸದಾ ಕಾಲ ಉಪಕಾರ ಮಾಡುವವ, ಅದರಿಂದ ಅವನ ಕಡೆಯೇ ಗಮನ, ಅವನ ಕಡೆಯೇ ಗಮನ ಕೊಡಬೇಕಾದರೆ ಅಲ್ಲಿ ಸ್ವಲ್ಪ ನೋಡಿ, ಅವನೇ ಉಪಕಾರ ಮಾಡುವವ ಅಂದರೆ ಮಿಕ್ಕವರಲ್ಲ ಅಂತ ಗೊತ್ತಾಗಬೇಕು. ಮಿಕ್ಕವರು ಉಪಕಾರ ಮಾಡ್ತಾರೆ, ಇವನು ಉಪಕಾರ ಮಾಡ್ತಾರೆ ಅಂತ ಸ್ವಲ್ಪ ಹೊತ್ತು ಅವರ ಹತ್ರ ನೋಡಿ ಸ್ವಲ್ಪ ಹೊತ್ತು ಇವನ ಕಡೆ ನೋಡ್ತಾ ಇರ್ತೀವಿ. ಅಲ್ಲ, ಮಿಕ್ಕವರೆಲ್ಲ ಅಸ್ವತಂತ್ರರು, ಅವರು ಯಾರಾಗಲಿ ತಾವಾಗಿ ಉಪಕಾರ ಮಾಡುವವರಿಲ್ಲ. ಇವನು ಅವಳ ಹೊರಗಿದ್ದು ನಿಂತು ಆ ಮಾಡಿಸಿದರೆ ಮಾಡ್ತಾರೆ, ಇಲ್ಲ ಹಾಗೇ ಇರ್ತಾರೆ. ಆದ್ದರಿಂದ ಉಪಕಾರ ಮಾಡುವವನು ಇವನೇ, ಅವೆಲ್ಲ ಗೊಂಬೆಗಳಾದ ಮೂಲಕ ಇವನೇ ಮಾಡ್ತಾನೆ. ಸೊ ಅದು ಗೊತ್ತಿಲ್ಲದವರಿಗೂ ಇವ್ರು ಮಾಡಿದ್ರು ಅವರು ಮಾಡಿದ್ರು ಅಂತ ಅವರ ಆ ಗೊಂಬೆಗಳ ಮೇಲೆ ದೃಷ್ಟಿ. ಇವನೇ ಮಾಡ್ತಾನೆ, ಅವನು ಸರ್ಕೊಂಡ್ರೆ ಈ ಗೊಂಬೆಗಳು ಯಾವುದು ಏನೂ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ಗೊಂಬೆಗಳು ಸರಿಸಿ ಅವನ ಮೇಲೆ ದೃಷ್ಟಿ ಹೌದಾನೆ. ಆವಾಗ ಈ ಗೊಂಬೆಗಳು ಬಂದು ಡಮ 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 ಶಬ್ದ ಮಾಡಿ ನಮಗೆಲ್ಲ ಹೂವಿನ ಹಾರ ಹಾಕಿ ಅದರ ಏನೋ ಮಾಡ್ತಾ ಇದ್ರೆ, ಈ ಸ್ವಾಮಿ ಅಂತ ಈ ಗೊಂಬೆಯಿಂದ ಕುಣಿಸ್ತಾ ಇದ್ದಾನೆ ಅಂತ ಸುಮ್ಮನೆ ಇರ್ತೀವಿ, ಪ್ರೀತಿ ಮಾಡಲ್ಲ. ಇನ್ನೊಬ್ರು ಬಂದು ಈ ಹೂಹಾ ಅಂತ ಬೈತಾ ಇದ್ರು ಕೂಡ ಈ ಗೊಂಬೆ ಅದೊಂದೇನೋ ಅದೇನೋ ಶಬ್ದ ಮಾಡ್ತಾ ಇದೆ ಅಂತ ಹೋಗ್ಬಿಡುತ್ತೆ. ಒಟ್ಟಾರೆ ಅವನ ಕಡೆ, ಸ್ವಾಮಿ ಈ ಜನ್ಮ ಕೊಟ್ಟಿದೆಯೋ ಈ ಜನ್ಮದಲ್ಲಿ ಇಷ್ಟು ಉಳ್ಕೊಂಡಿದೆಯಪ್ಪ, ನಿನ್ನಲ್ಲೇ ಮನಸ್ಸಿಟ್ಟು ಹೋಗುವಂತೆ ಮಾಡು, ದಯವಿಟ್ಟು ಈ ಗೊಂಬೆಗಳ ಕಡೆ ಮನಸ್ಸು ಕೊಡಬೇಡ ತಂದೆ. ಆ ಚಿಕ್ಕ ಹುಡುಗಿ ಏನು ವಿಶೇಷವಾಗಿ ಯಾರು ಬಂದು ಸನ್ಮಾನ ಮಾಡಿದರು ಅಪಮಾನ ಮಾಡಿದರು ಅದರ ಕಡೆಯೇ ಗಮನ ಕೊಡದೆ ಒಳಗೊಳಗೇ ಸಂತೋಷ ಪಡ್ತಿರ್ತಾನಲ್ಲ, ಆ ಥರ ನಿನ್ನಲ್ಲಿ ಸಂತೋಷ ಪಡುವಂತೆ ಅವಧೂತನಿಗೆ ಮಾಡಿದೀಯಾ. ಆ ಅವಧೂತನಲ್ಲಿರುವ ನೀನೇ ನನಗೆ ಪಾಠ ಮಾಡಿ ಸದಾ ನೆನಪು ಕೊಟ್ಟು ನಾನೂ ಹಾಗಿರುವಂತೆ ಮಾಡಯ್ಯ, ನಾನೇನು ಕಡಿಮೆ ಮಾಡಿದೆ? ಸದಾ ಕಾಲ ಈ ಬರೀ ಗೊಂಬೆಗಳ ಸುತ್ತೇ ಈ ಗೊಂಬೆಗಳ ಕುರಿತು ಆಲೋಚನೆ ಮಾಡೋದೇ ಆಯಿತು ಬದುಕೆಲ್ಲ. ಬಂದು 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 ಆಟ ಆಡಿ ಬಿಟ್ಟು ಹೋಗುವಂತಹ ಈ ಗೊಂಬೆಗಳ ಕುರಿತು ಆಲೋಚನೆ ಮಾಡಿ 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 ಸಾಯೋ ಪರ್ಯಂತ ಈ ಗೊಂಬೆಗಳದ್ದೇ ಚಿಂತೆ ಆಯ್ತಲ್ಲಪ್ಪ. ಬಂದದ್ದೇ ನಿನ್ನ ಚಿಂತನೆ ಮಾಡಲಿಕ್ಕೆ, ನೀನು ನೋಡಿದರೆ ಅದರ ಒಳಗೆ ಬಚ್ಚಿಟ್ಟುಕೊಂಡಿರ್ತೀಯ, ಈ ಗೊಂಬೆಗಳನ್ನು ಕರ್ಕೊಂಡು ಬರ್ತೀಯ, ನಮಗೆ ಆ ಗೊಂಬೆಗಳು ಕಾಣುತ್ತೆ ನೀನು ಕಾಣಲ್ಲ, ಈ ಗೊಂಬೆಗಳ ಸುತ್ತೇ ಒದ್ದಾಡ್ತೀವಿ, ಈ ಗೊಂಬೆಗಳಲ್ಲ ಯಾ ನೀನೇ ಮಾಡಿದ್ದು ಅಂತ ಸಾಯೋ ಕಾಲಕ್ಕೆ ಗೊತ್ತಾದರೆ ಎಷ್ಟು ದುಃಖ ಆಗುತ್ತೋ ಮಹಾರಾಯ. ದಯವಿಟ್ಟು ಇನ್ನಾದರೂ ತಿಳಿಸು, ಈ ಗೊಂಬೆಗಳ ಕಾಟ ಬೇಡ. ಆದರೆ ತಪ್ಪಿದ್ದಲ್ಲ, ನನ್ನ ಕರ್ಮಾನುಸಾರ ಈ ಗೊಂಬೆಗಳ ಸಂಪರ್ಕ ನೀನೇ ತಂದು ಕೊಡ್ತೀಯ. ಅದು ಎಚ್ಚರ ಒಂದು ಕೊಟ್ಟು ಬಿಡು, ಈ ಗೊಂಬೆಗಳು ಏನು ಮಾಡಿದರೂ ಇದು ಗೊಂಬೆಗಳು ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಸ್ವಾಮಿ ಮಾಡಿಸ್ತಾ ಇರ್ತಾನೆ, ಅದರ ಕಡೆ ಗಮನ ಕೊಡಬಾರದು ಅನ್ನೋ ಬುದ್ಧಿ ನೀನು ನಿಂತು ಪ್ರೇರಣೆ ಮಾಡಿ ನಿನ್ನ ಕಡೆಯೇ ಗಮನ ಕೊಡುವಂತೆ ಮಾಡು ಹರಿಯೇ. ಇಷ್ಟಪೂರ್ವಕವಾಗಿ ನಿನ್ನ ಕಡೆ ಗಮನ ಕೊಡಬೇಕು, ನಿನ್ನಲ್ಲೇ ಕ್ರೀಡೆ ಆಡಬೇಕು. ಕ್ರೀಡೆ ಅಂದರೆ ಸದಾ ನಿನ್ನ ಚಿಂತನೆ ಮಾಡಬೇಕು, ನಿನ್ನದೇ ಮಾಡ್ತಾ ಇರಬೇಕು. ಅಲ್ಲೇ ಹುಚ್ಚನಾದವ ಬಾಲಕ ಅಂದರು, ಹುಚ್ಚ ಯಾರು ಏನು ಮಾಡುತ್ತಾ ಇದ್ರು ಅವನು ಹಿಡಿಸ್ಕೊಳ್ಳಲ್ಲ, ಅವಂದೇ ಮೈಂಡ್ ಸೆಟಪ್ಪಲ್ಲಿ ಹೋಗ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ ಹಾಯ್ ಹೋಯ್ ಅಂತ. ಅವನ ಎದುರಿಗೆ ಅವನ ತಲೆಯಲ್ಲಿ ಯಾರಿದ್ದಾರೋ ಅವರೇ ಕಾಣಿಸ್ತಾ ಇರ್ತಾರೆ, ಎದುರಿಗಿದ್ದವರು ಕಾಣಿಸಲ್ಲ. ಹಾಗೆ ನಾವಾಗಬೇಕು, ಆ ನಮ್ಮ ತಲೆಯಲ್ಲಿ ದೇವರು ಫಿಕ್ಸ್ ಆಗಬೇಕು. ಅದಕ್ಕೆ ಹೇಳ್ತಾರೆ, ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು, ಅಚ್ಚುತನ ಪ್ರೀತಿ ಎಂಬ ಹುಚ್ಚು ಹಿಡಿಯಿತು. ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಹುಚ್ಚರೆ, ಯಾಕೆ ಯಾವ ಹುಚ್ಚರು? ಶ್ರೀಹರಿಯ ಹುಚ್ಚರು. ಅಂದರೆ ದೇವರ ನೆನಪಿನಿಂದ ಒಂದು ಕ್ಷಣ ಈಚೆ ಬರಲ್ಲಪ್ಪ ಅವರೆಲ್ಲ, ಅಂಥ ಹುಚ್ಚರವರೆಲ್ಲ. ನಾವು ಹುಚ್ಚರೇ, ಅದಿನ್ನೂ ಜಾಸ್ತಿ ಹುಚ್ಚರು. ಯಾವುದಕ್ಕೆ? ಸಂಸಾರದಲ್ಲಿ ಆ ಪದಾರ್ಥಗಳು ವ್ಯಕ್ತಿಗಳ ಸುತ್ತು ಹುಚ್ಚರಾಗಿ ಆ ದೇವರ ದೇವತೆಗಳ ನೆನಪೇ ಇಲ್ಲದೆ ಕಾಲ ಕಳೆಯುವ ಭಯಂಕರ ಹುಚ್ಚರು. ನಮ್ಮಷ್ಟು ಹುಚ್ಚರು ಜಗತ್ತಿನೇ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆ ಹುಚ್ಚರು ಬಹಳ ವಾಸಿ. ಈ ಹುಚ್ಚುತನ ಬಿಡಿಸಿ ದೇವರ ಹುಚ್ಚು ಹಿಡಿಸ್ಬೇಕು, ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಚಿಕ್ಕ ಹುಡುಗನ ನೋಡಿದಾಗ ಅವರಿಗೆ ನೆನಪಾಯಿತು, ಓಹೋ ನಾನು ಹೀಗಿದೆ ಚೆನ್ನಾಗಿರುತ್ತೆ. ಸುಮ್ಮನೆ ಬದುಕೆಲ್ಲ ಈ ಸುತ್ತು ಗೊಂಬೆಗಳಿಗಾಗಿ, ಈ ಗೊಂಬೆಗಳು ಬಂದು ಡಮ 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 ಏನೋ ಶಬ್ದ ಮಾಡ್ತಾ ಇದ್ರೆ ಇದು ಪರ್ಮನೆಂಟ್ ಆಗಿರಬೇಕು ಅಂತ. ಅದು ನೋಡಿ, ಹುಚ್ಚರಲ್ಲಿ ಪರಾಕಾಷ್ಟ ನಮ್ದು. ಆ ಗೊಂಬೆ ಅದು ಅಸ್ವತಂತ್ರ, ದೇವರು ಆಡಿಸ್ತಾ ಇದ್ದಾನೆ. ಅದೇನು ಪ್ರೀತಿಯಿಂದ ಬಂದು ಡಮ 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 ಬಾರಿಸಿ ನಮ್ಮ ತಲೆ ಮೇಲೆ ಒಂದು ಹೂ ಹಾಕಿ ಎಲ್ಲೋ ಮಾಡ್ತಾ ಇದೆ, ಒಳಗೆ ದೇವರು ಕಾಣಿಸ್ತಾ ಇಲ್ಲ, ಆ ವ್ಯಕ್ತಿಗಳೇ ಕಾಣಿಸ್ತಾ ಇದ್ದಾರೆ, ಅವ್ರು ಮಾಡೋ ಸನ್ಮಾನ ನಮಸ್ಕಾರಗಳು ಆ ಶಾಲು ಶಕಲಾತಿ ಅದೇ ಕಾಣಿಸ್ತಾ ಇದೆ. ಅದಕ್ಕೆ ಈ ಗೊಂಬೆಗಳು ಪರ್ಮನೆಂಟು, ಇವೊಳಗೆ ಪ್ರವೃತ್ತಿ, ಈ ಥರ ನನ್ನ ಮೇಲೆ ಒಂದು ಗೌರವದ ಪ್ರವೃತ್ತಿ ಇದೆಯಲ್ಲ, ಇದು ಪರ್ಮನೆಂಟು ಎಂಬ ಆ ತಪ್ಪು ತಿಳುವಳಿಕೆ ಇದೆಯಲ್ಲ, ಅದು ಭೀಕರ ದುಃಖಕ್ಕೆ ಗುರಿ ಮಾಡುತ್ತೆ. ಒಂದು ದೇವರನ್ನು ಮರೆತದ್ದು ಕಾರಣ, ಇನ್ನೊಂದು ಇವುಗಳ ಮೇಲೆ ಪ್ರೀತಿ ಬೆಳೆಸ್ಕೊಂಡದ್ದು ಕಾರಣ. ಅದು ಪ್ರೀತಿ ಬೆಳೆಸಿಕೊಳ್ಳಿಕ್ಕೆ ಆ ಗೊಂಬೆಗಳು ಕಾರಣ ಅಲ್ಲ, ನಮ್ಮದೇ ಕರ್ಮ ಕಾರಣ. ಅದು ಕರ್ಮ ಕತ್ತರಿಸಿ ಭಗವಂತ ಆ ಗೊಂಬೆಗಳ ಮೇಲೆ ವ್ಯಾಮೋಹ ಬಿಡಿಸಿಬಿಟ್ರೆ ಆ ಗೊಂಬೆಗಳು ಬರ್ತಾ ಇರ್ತೋ ಹೋಗ್ತಾ ಇರ್ತೋ, ಪಾಪ ಅದಕ್ಕೇನಿದೆ? ಅದರ ಮೇಲೆ ವ್ಯಾಮೋಹ ಬೆಳೆಸಿಕೊಂಡ ನಮ್ಮ ತಪ್ಪು ಹೋಗ್ತಾನೆ. ಅದು ಬಿಡೋದೇ ಹುಡುಗನನ್ನು ನೋಡಿ ಶಿಕ್ಷಾ ನಾನು ಪಡೆದದ್ದು ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ತ್ರಯೋದಶಿ, ನಾಳೆ ಎಲ್ಲವೂ ಇರುತ್ತೆ ಪಾಠ. ಇವತ್ತು ದ್ವಾದಶಿ ಆದ್ದರಿಂದ ಹರಿಕಥಾಮೃತ ಸಾರ ಪಾಠ ಪ್ರದೋಷ ಕಾಲದಲ್ಲಿಲ್ಲ, ಪ್ರವಚನ ಎರಡು ನಡೆಯಿತು. ನಾಳೆ ಪಾಠ ಪ್ರವಚನ ಎಲ್ಲ ಇರುತ್ತೆ. ನಂತರ ಮತ್ತು ಎಲ್ಲವೂ ಬಿದಿಗೆ ದಿನ ಶುರುವಾಗುತ್ತೆ. ಚತುರ್ದಶಿ ಹುಣ್ಣಿಮೆ ಪಾಡ್ಯ, ಚತುರ್ದಶಿ ಅಮಾವಾಸ್ಯ ಪಾಡ್ಯ. ಅದು ಯದ್ಯಪಿ ಆ 3 ದಿನ ಪ್ರವಚನ ಮಾಡಬಹುದು, ಆದರೆ ಮಾಡಿದ್ದು ಮಾಡಿದಂತೆ ಕೇಳುತ್ತಾ ಹೇಳಿದ್ದನ್ನೆಲ್ಲ ಮರೆತು ಹೋಗೋದಾಗುತ್ತೆ. ಸ್ವಲ್ಪ ರಿಕಲೆಕ್ಟ್ ಮಾಡಿಕೋಬೇಕಲ್ಲ, ಅದಕ್ಕಾಗಿ ಅವಕಾಶ ಕೊಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.